ಅಧ್ಯಾಯ ಮೂರು. ನಾಭಿರಾಜನ ಪತ್ನಿ ಮೇರುದೇವಿಯ ಗರ್ಭದಲ್ಲಿ ಋಷಭದೇವನ ಜನನ. ಶುಕಮುನಿಗಳು ಮಾತು ಮುಂದುವರಿಸಿದರು. ಅಗ್ನಿಧ್ರನ ಪುತ್ರ ಮಹಾರಾಜ ನಾಭಿಗೆ ಮಕ್ಕಳ ಬಯಕೆ ಉಂಟಾಯಿತು. ಆದ್ದರಿಂದ ಅವನು ದೇವೋತ್ತಮ ಪರಮಪುರುಷನೂ ಸಕಲ ಯಜ್ಞಗಳ ಒಡೆಯನೂ ಮತ್ತು ಭೋಕ್ತೃವೂ ಆದ ಭಗವಾನ್ ಶ್ರೀ ವಿಷ್ಣುವಿನ ಸ್ತುತಿ ಮತ್ತು ಆರಾಧನೆಯಲ್ಲಿ ತೊಡಗಿದನು. ಆ ವೇಳೆಗೆ ಇನ್ನೂ ಮಕ್ಕಳನ್ನು ಪಡೆಯದ ಮಹಾರಾಜ ನಾಭಿಯ ಪತ್ನಿ ಮೇರುದೇವಿಯೂ ತನ್ನ ಪತಿಯೊಂದಿಗೆ ಭಗವಾನ್ ಶ್ರೀ ವಿಷ್ಣುವನ್ನು ಪೂಜಿಸಿದಳು. ಯಜ್ಞಾಚರಣೆಯಲ್ಲಿ ದೇವೋತ್ತಮ ಪರಮಪುರುಷನ ಅನುಗ್ರಹ ಸಂಪಾದಿಸಲು ಏಳು ದಿವ್ಯ ಮಾರ್ಗಗಳಿವೆ. ಅಮೂಲ್ಯ ವಸ್ತುಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ತ್ಯಾಗ ಮಾಡುವ ಮೂಲಕ, ದೇಶಾನುಸಾರ ಕಾರ್ಯತತ್ಪರನಾಗುವ ಮೂಲಕ, ಕಾಲಕ್ಕೆ ಅನುಗುಣವಾಗಿ ಕಾರ್ಯತತ್ಪರನಾಗುವುದರಿಂದ, ಮಂತ್ರ ಪಠಣಗಳನ್ನು ಒಪ್ಪಿಸುವ ಮೂಲಕ, ಪುರೋಹಿತರ ಮುಖೇನ, ಪುರೋಹಿತರಿಗೆ ಉಡುಗೊರೆಗಳನ್ನು ನೀಡುವ ಮೂಲಕ ಮತ್ತು ನಿಯಂತ್ರಿತ ತತ್ವಗಳನ್ನು ಆಚರಿಸುವ ಮೂಲಕ. ಆದರೆ ವ್ಯಕ್ತಿಯು ಈ ಎಲ್ಲ ಪರಿಕರಗಳ ಮೂಲಕ ದೇವೋತ್ತಮ ಪರಮಪುರುಷನನ್ನು ಪಡೆಯಲಾಗದು. ಆದರೂ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರಿಗೆ ವಾತ್ಸಲ್ಯಮಯಿ. ಆದ್ದರಿಂದಲೇ ಭಗವಂತನಿಗೆ ಗಾಢವಾದ ನಂಬಿಕೆಯಿಂದ ಮತ್ತು ನಿರ್ಮಲ ಮನಸ್ಸಿನಿಂದ ಪ್ರಾರ್ಥನೆ ಸಲ್ಲಿಸಿದ ಭಕ್ತನಾದ ಮಹಾರಾಜ ನಾಭಿಯು ತೋರಿಕೆಗೆ ಪ್ರವರ್ಗ್ಯನ ಮಾರ್ಗದಲ್ಲಿ ಕೆಲವೊಂದು ಯಜ್ಞಗಳನ್ನು ಆಚರಿಸಿದನು. ದಯಾಮಯನಾದ ದೇವೋತ್ತಮ ಪರಮಪುರುಷನು ಭಕ್ತರ ಸಲುವಾಗಿರುವ ತನ್ನ ವಾತ್ಸಲ್ಯದಿಂದಾಗಿ ತನ್ನ ಅಜೇಯವಾದ ಮತ್ತು ಆಕರ್ಷಕವಾದ ಚತುರ್ಭುಜ ರೂಪದಲ್ಲಿ ಪ್ರತ್ಯಕ್ಷನಾದನು. ಈ ರೀತಿ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಭಕ್ತರೆದುರು ತನ್ನ ಸುಂದರ ಶರೀರದಲ್ಲಿ ಅವತಾರವೆತ್ತಿದನು. ಈ ಶರೀರವು ಭಕ್ತನ ಮನಸ್ಸು ಮತ್ತು ಕಂಗಳನ್ನು ಸಂತೃಪ್ತಗೊಳಿಸುವುದು. ಭಗವಾನ್ ಶ್ರೀ ವಿಷ್ಣುವು ಮಹಾರಾಜ ನಾಭಿಯ ಎದುರು ಚತುರ್ಭುಜನಾಗಿ ಪ್ರತ್ಯಕ್ಷನಾದನು. ಅವನು ತೇಜಸ್ವಿಯಾಗಿದ್ದನು ಮತ್ತು ಪುರುಷೋತ್ತಮನಾಗಿ ತೋರಿದನು. ಅವನು ದೇಹದ ಕೆಳಭಾಗದಲ್ಲಿ ಪೀತಾಂಬರವನ್ನು ಧರಿಸಿದ್ದನು. ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತು. ಅದು ಸದಾಕಾಲ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಅವನು ಶಂಖ, ಪದ್ಮ, ಚಕ್ರ ಮತ್ತು ಗದಾಧಾರಿಯಾಗಿದ್ದನು. ಅವನು ವನಮಾಲೆ ಮತ್ತು ಕೌಸ್ತುಭ ರತ್ನ ಭೂಷಿತನಾಗಿದ್ದನು. ಅವನು ಕಿರೀಟ, ಕರ್ಣಕುಂಡಲ, ಕಂಕಣ, ಒಡ್ಯಾಣ, ಮುತ್ತಿನ ಹಾರ, ತೋಳ್ಬಂದಿ, ಕಾಲುಗೆಜ್ಜೆ ಮತ್ತು ಇತರ ಹೊಳೆಯುವ ರತ್ನ ಖಚಿತವಾದ ದೇಹಾಭರಣಗಳಿಂದ ಅಲಂಕೃತನಾಗಿದ್ದನು. ತಮ್ಮ ಮುಂದೆ ಪ್ರತ್ಯಕ್ಷನಾದ ಭಗವಂತನನ್ನು ಕಂಡ ಮಹಾರಾಜ ನಾಭಿ ಅವನ ಪುರೋಹಿತರು ಮತ್ತು ಸಹಚರರಿಗೆ ಒಮ್ಮೆಗೆ ಅಪಾರ ನಿಧಿ ಪಡೆದ ಬಡವರ ಅನುಭವವಾಯಿತು. ಅವರು ಭಗವಂತನನ್ನು ಸ್ವಾಗತಿಸಿದರು, ತಲೆಬಾಗಿ ಗೌರವ ತೋರಿದರು ಮತ್ತು ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿದರು. ಋತ್ವಿಕರು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಲಾರಂಭಿಸಿದರು. ಎಲೆ ಪರಮ ಪೂಜ್ಯನೇ, ನಾವು ನಿನ್ನ ದಾಸರು ಮಾತ್ರ. ನೀನೂ ಸ್ವತಃ ಪರಿಪೂರ್ಣನಾದರೂ ನಿನ್ನ ನಿರ್ವ್ಯಾಜ ಕರುಣೆಯಿಂದ ದಯವಿಟ್ಟು ನಿನ್ನ ಶಾಶ್ವತ ಸೇವಕರಾದ ನಮ್ಮಿಂದ ಕಿಂಚಿತ್ ಸೇವೆಯನ್ನು ಸ್ವೀಕರಿಸು. ವಾಸ್ತವವಾಗಿ ನಮಗೆ ನಿನ್ನ ದಿವ್ಯ ರೂಪವು ತಿಳಿಯದು. ಆದರೆ ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಹಾಗೂ ಪ್ರಮಾಣೀಕೃತ ಆಚಾರ್ಯರುಗಳು ಉಪದೇಶಿಸಿರುವಂತೆ ನಾವು ಪುನಃ ಪುನಃ ನಮ್ಮ ಗೌರವಯುತ ನಮಸ್ಕಾರಗಳನ್ನು ಮಾತ್ರ ಅರ್ಪಿಸಬಲ್ಲೆವು. ಐಹಿಕ ಜೀವಿಗಳು ಐಹಿಕ ಪ್ರಕೃತಿಯ ಗುಣ ಸ್ವಭಾವಗಳಿಂದ ತುಂಬಾ ಆಕರ್ಷಿತರಾಗುತ್ತಾರೆ. ಆದ್ದರಿಂದ ಅವರು ಪರಿಪೂರ್ಣರಲ್ಲ. ಆದರೆ ನೀನು ಸಕಲ ಐಹಿಕ ಕಲ್ಪನೆಗಳ ವ್ಯಾಪ್ತಿಯನ್ನು ಮೀರಿದವನು. ನಿನ್ನ ಹೆಸರು, ಕೀರ್ತಿ ಮತ್ತು ಗುಣಶೀಲಗಳೆಲ್ಲವೂ ದಿವ್ಯವಾದದ್ದು ಮತ್ತು ಪ್ರಾಯೋಗಿಕ ಜ್ಞಾನದ ಕಲ್ಪನೆಗೆ ಅತೀತವಾದದ್ದು. ನಿಜವಾಗಿ ಯಾರಿಂದ ತಾನೇ ನಿನ್ನ ಕಲ್ಪನೆ ಸಾಧ್ಯ? ಐಹಿಕ ಜಗತ್ತಿನಲ್ಲಿ ನಾವು ಐಹಿಕ ಹೆಸರು ಮತ್ತು ಗುಣಗಳನ್ನು ಮಾತ್ರ ತಿಳಿಯಬಲ್ಲೆವು. ದಿವ್ಯ ಪುರುಷನಾದ ನಿನಗೆ ಗೌರವಯುತ ನಮಸ್ಕಾರ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುವುದರ ಹೊರತು ಬೇರಾವ ಶಕ್ತಿಯೂ ಇಲ್ಲ. ನಿನ್ನ ಮಂಗಳಕರ ದಿವ್ಯ ಗುಣಗಳ ಸಂಕೀರ್ತನದಿಂದ ಮನುಕುಲದ ಸಕಲ ಪಾಪಗಳು ನಿಶೇಷವಾಗುವುವು. ಅದೇ ನಮಗೆ ಅತ್ಯಂತ ಮಂಗಳಕರ ಕಾರ್ಯವು. ಹೀಗೆ ನಾವು ನಿನ್ನ ಪರ ಪ್ರಾಕೃತಿಕ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದೀತು. ಎಲೈ ದೇವೋತ್ತಮ ಪರಮ ಪುರುಷನೇ, ಸಕಲ ರೀತಿಯಲ್ಲೂ ನೀನು ಪರಿಪೂರ್ಣನು. ಭಕ್ತರು ಮೊದಲು ನುಡಿಗಳಲ್ಲಿ ನಿನಗೆ ಪ್ರಾರ್ಥನೆ ಸಲ್ಲಿಸಿದಾಗ ಹಾಗೂ ಆನಂದ ಪರವಶರಾಗಿ ತುಳಸಿ, ಗಂಗಾಜಲ, ಚಿಗುರೆಲೆಯ ಕೊಂಬೆಗಳು ಮತ್ತು ಚಿಗುರು ಹುಲ್ಲನ್ನು ತಂದಾಗ ಖಂಡಿತವಾಗಿಯೂ ನೀನು ಸಂತುಷ್ಟನಾಗುತ್ತೀಯೇ. ಇದು ನಿನಗೆ ನಿಜವಾಗಿಯೂ ತೃಪ್ತಿ ನೀಡುತ್ತದೆ. ನಾವು ಅನೇಕ ವಸ್ತುಗಳಿಂದ ನಿನ್ನ ಪೂಜೆಯಲ್ಲಿ ಮಗ್ನರಾಗಿದ್ದೇವೆ ಮತ್ತು ನಿನಗಾಗಿ ಯಜ್ಞಗಳನ್ನು ಆಚರಿಸಿದ್ದೇವೆ. ಆದರೆ ನಿನ್ನನ್ನು ಸಂತುಷ್ಟಗೊಳಿಸಲು ಇಷ್ಟೆಲ್ಲಾ ವ್ಯವಸ್ಥೆ ಅಗತ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ಜೀವನದ ಸಕಲ ಪುರುಷಾರ್ಥಗಳು, ಐಶ್ವರ್ಯ ಸಮೃದ್ಧಿಗಳು ಕ್ಷಣ ಕ್ಷಣಕ್ಕೆ ನಿನ್ನಲ್ಲಿ ನೇರವಾಗಿ, ಸ್ವಯಂಪೂರ್ಣವಾಗಿ, ತಡೆಯಿಲ್ಲದೆ ಅಪರಿಮಿತವಾಗಿ ವೃದ್ಧಿಯಾಗುತ್ತಿರುತ್ತದೆ. ನಿಜವಾಗಿಯೂ ನೀನು ನಿನ್ನಲ್ಲೇ ಅಪರಿಮಿತ ಭೋಗಿಯು ಮತ್ತು ಆನಂದಮಯ ಸ್ವರೂಪನು. ಆದರೆ ಎಲೈ ಪ್ರಭುವೇ, ನಾವು ಸದಾಕಾಲ ಐಹಿಕ ಸುಖ ಸಂತೋಷಗಳ ಬೆನ್ನು ಹತ್ತಿದವರು. ನಿನಗೆ ಈ ಯಜ್ಞದ ಏರ್ಪಾಟುಗಳೆಲ್ಲ ಬೇಕಿಲ್ಲ. ಆದರೆ ಇವೆಲ್ಲ ನಿನ್ನ ಅನುಗ್ರಹ ಪಡೆಯಲು ನಮ್ಮ ಸುಲುವಾಗಿ ಮಾಡಿಕೊಂಡವು. ಈ ಎಲ್ಲ ಯಜ್ಞಗಳನ್ನೂ ನಮ್ಮ ಕರ್ಮಫಲಗಳಿಗಾಗಿ ಮಾಡಲಾಗುತ್ತಿದೆ. ವಾಸ್ತವವಾಗಿ ನಿನಗೆ ಇದಾವುದರ ಅಗತ್ಯವಿಲ್ಲ. ಎಲೈ ದೇವಾಧಿದೇವನೇ, ನಮಗೆ ವಾಸ್ತವವಾಗಿ ಜೀವನದ ಪುರುಷಾರ್ಥಗಳು ತಿಳಿಯದು. ಆದ್ದರಿಂದಲೇ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಆಚರಣೆಗಳ, ಮೋಕ್ಷದ ಸಾಧನ ಮಾರ್ಗದ ಬಗ್ಗೆ ನಾವು ಸಂಪೂರ್ಣವಾಗಿ ಅಜ್ಞಾನಿಗಳು. ನೀನು ಪೂಜಾಪೇಕ್ಷಿಯಾದ ವ್ಯಕ್ತಿಯಂತೆ ನಮ್ಮ ಮುಂದೆ ಸ್ವಯಂ ಪ್ರತ್ಯಕ್ಷನಾಗಿರುವೆ. ಆದರೆ ವಾಸ್ತವವಾಗಿ ನಾವು ನಿನ್ನ ದರ್ಶನ ಪಡೆಯಲೆಂದೇ ನೀನಿಲ್ಲಿ ಪ್ರತ್ಯಕ್ಷನಾಗಿರುವಿ. ನಮ್ಮ ಉದ್ದೇಶ ಹಾಗೂ ನಮ್ಮ ಹಿತ ಸಾಧನೆಗಾಗಿ ಮತ್ತು ನಮಗೆ ಅಪವರ್ಗ ಎಂದು ಕರೆಯಲಾದ ನಿನ್ನ ಸ್ವಂತ ವೈಭವದ ಪ್ರಯೋಜನ ನೀಡಲು, ಮುಕ್ತಿ ಕಾಣಿಸಲು ನಿನ್ನ ಅಪಾರವಾದ ಮತ್ತು ನಿರ್ವ್ಯಾಜವಾದ ಕರುಣೆಯಿಂದ ಬಂದಿರುವೆ. ನಮ್ಮ ಅಜ್ಞಾನದಿಂದಾಗಿ ನಿನ್ನನ್ನು ಸೂಕ್ತ ರೀತಿಯಲ್ಲಿ ಪೂಜಿಸದಿದ್ದಾಗ್ಯೂ ನೀನು ಪ್ರತ್ಯಕ್ಷನಾಗಿರುವಿ. ಎಲೆ ಪರಮ ಪೂಜ್ಯನೇ, ವರಪ್ರದಾಯಕರಲ್ಲಿ ನೀನು ಅತ್ಯಂತ ಶ್ರೇಷ್ಠನು. ನಮ್ಮ ಶ್ರೇಯಸ್ಸಿಗಾಗಿಯೇ ನೀನು ಋಷಿ ಸದೃಶ ಮಹಾರಾಜ ನಾಭಿಯ ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷನಾಗಿರುವೆ. ನೀನು ನಮಗೆ ಗೋಚರಿಸಿದ್ದರಿಂದಾಗಿ ನಮಗೆ ಅಮೂಲ್ಯ ವರಗಳನ್ನು ಅನುಗ್ರಹಿಸಿರುವೆ. ಪ್ರಿಯ ಭಗವಂತನೇ, ಚಿಂತನಶೀಲರು, ಸಾಧು ಸತ್ಪುರುಷರೂ ಆದ ಮಹರ್ಷಿಗಳು ಸತತವಾಗಿ ನಿನ್ನ ಆಧ್ಯಾತ್ಮಿಕ ಗುಣಗಳನ್ನು ಕಥನ ಮಾಡುತ್ತಾರೆ. ಈ ಋಷಿಗಳೆಲ್ಲರೂ ತಮ್ಮ ಅಮಿತ ಮಾಲಿನ್ಯಗಳನ್ನೆಲ್ಲ ಆಗಲೇ ಸುಟ್ಟು ಬೂದಿ ಮಾಡಿದ್ದಾರೆ. ಜ್ಞಾನಾಗ್ನಿಯಿಂದ ಐಹಿಕ ಜಗತ್ತಿನ ಬಗ್ಗೆ ತಮ್ಮ ಅನಾಸಕ್ತಿಯನ್ನು ಬಲಪಡಿಸಿಕೊಂಡಿದ್ದಾರೆ. ಹೀಗೆ ಅವರು ನಿನ್ನ ಗುಣಗಳನ್ನು ಸಾಧಿಸಿದ್ದಾರೆ ಮತ್ತು ಆತ್ಮತೃಪ್ತಿ ಹೊಂದಿದ್ದಾರೆ. ನಿನ್ನ ಗುಣಗಾನದಿಂದ ಆಧ್ಯಾತ್ಮಿಕ ಆನಂದದಲ್ಲಿ ಪರವಶರಾಗುವವರಿಗೂ ನಿನ್ನ ಪ್ರತ್ಯಕ್ಷ ದರ್ಶನವು ಬಲು ಅಪರೂಪವಾದದ್ದು. ಪ್ರಿಯ ಪ್ರಭುವೇ, ನಾವು ಜಾರುವುದರಿಂದ, ಹಸಿವಿನಿಂದ, ಪತನದಿಂದ, ಆಕಳಿಕೆಯಿಂದ ಅಥವಾ ಅತಿಯಾದ ಜ್ವರದ ತಾಪದ ಯಾತನಾಮಯದ ಮರಣ ಶಯ್ಯೆಯಲ್ಲಿ ಸಾಯುವ ಕಾಲದಲ್ಲಿರುವಾಗ ನಿನ್ನ ನಾಮ ರೂಪ ಗುಣಗಳನ್ನು ಸ್ಮರಿಸದೇ ಹೋಗಬಹುದು. ಆದ್ದರಿಂದ ಎಲೈ ಭಗವಂತನೇ, ನೀನು ನಿನ್ನ ಭಕ್ತರ ಬಗ್ಗೆ ಬಲು ವಾತ್ಸಲ್ಯಮಯಿಯಾದುದರಿಂದ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವೆ. ನಮ್ಮ ಸಕಲ ಪಾಪಗಳ ಪರಿಣಾಮಗಳನ್ನು ನಿವಾರಿಸುವಂತಹ ನಿನ್ನ ಪುಣ್ಯ ನಾಮವನ್ನು ಸ್ಮರಿಸುವಂತೆ, ನಿನ್ನ ಪವಿತ್ರ ಗುಣಗಳನ್ನು ಮತ್ತು ಲೀಲೆಗಳನ್ನು ಸಂಕೀರ್ತನ ಮಾಡುವಂತೆ ದಯವಿಟ್ಟು ನಮಗೆ ಸಹಾಯ ಮಾಡು. ಪ್ರಿಯ ಪ್ರಭುವೆ, ಮಹಾರಾಜ ನಾಭಿಯು ಇಲ್ಲಿದ್ದಾನೆ. ಅವನ ಜೀವನದ ಪರಮ ಗುರಿ ನಿನ್ನಂತಹ ಪುತ್ರನನ್ನು ಪಡೆಯುವುದು. ಒಡನೆಯೇ ಅವನ ಸ್ಥಿತಿ ಹೇಗಿದೆ ಎಂದರೆ, ಪ್ರತಿಯೊಬ್ಬನು ಆಗರ್ಭ ಶ್ರೀಮಂತನೊಬ್ಬನನ್ನು ಸಣ್ಣ ಪುಟ್ಟ ಗಳಿಕೆಗಾಗಿ ಸಂಪರ್ಕಿಸುವಂತಿದೆ. ಮಹಾರಾಜ ನಾಭಿಯು ಅದೆಷ್ಟು ಪುತ್ರಾಕಾಂಕ್ಷಿಯಾಗಿದ್ದಾನೆಂದರೆ, ನೀನು ಅವನಿಗೆ ಸ್ವರ್ಗಲೋಕ ಅಥವಾ ಭಗವದ್ಧಾಮಕ್ಕೆ ಮರಳುವುದೂ ಸೇರಿದಂತೆ ಉನ್ನತ ಸ್ಥಿತಿಗೆ ಏರಿಸಲು ಅವಕಾಶ ನೀಡುತ್ತಿದ್ದರೂ ಅವನು ಮಗನೊಬ್ಬನಿಗಾಗಿ ನಿನ್ನ ಪೂಜೆಗೈಯುತ್ತಿದ್ದಾನೆ. ಪ್ರಿಯ ಪ್ರಭುವೇ, ಯಾರೇ ಆಗಲಿ ಮಹಾನ್ ಭಕ್ತನ ಪಾದ ಪದ್ಮಗಳನ್ನು ಪೂಜಿಸದಿದ್ದರೆ ಅವನು ಮಾಯಾಶಕ್ತಿಯಿಂದ ನಿಗ್ರಹಿಸಲ್ಪಡುತ್ತಾನೆ. ಅವನ ಬುದ್ಧಿಮತ್ತೆಯು ದಿಗ್ಭ್ರಾಂತವಾಗುವುದು. ನಿಜವಾಗಿ ವಿಷದಂತಹ ಐಹಿಕ ಭೋಗ ಭಾಗ್ಯಗಳ ಅಲೆಗಳಿಗೆ ಮರುಳಾಗದವರು ಯಾರಿದ್ದಾರೆ? ನಿನ್ನ ಮಾಯಾಶಕ್ತಿಯು ಅಜೇಯವಾದದ್ದು. ಯಾರೊಬ್ಬರಿಗೂ ಈ ಐಹಿಕ ಶಕ್ತಿಯ ಪಥವು ಗೋಚರಿಸದು, ಅಥವಾ ಅದು ಹೇಗೆ ಕೆಲಸ ಮಾಡುತ್ತಿದೆ ಎಂದು ಯಾರೊಬ್ಬರಿಂದಲೂ ಹೇಳಲಾಗದು. ಎಲೈ ಭಗವಂತನೇ, ನೀನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವೆ. ನಮ್ಮ ಏಕೈಕ ಉದ್ದೇಶವೆಂದರೆ ಈ ಮಹಾನ್ ಯಜ್ಞವನ್ನು ಆಚರಿಸುವ ಮೂಲಕ ಪುತ್ರನನ್ನು ಪಡೆಯುವುದು. ನಮ್ಮ ಬುದ್ಧಿಯು ಚಾಣಾಕ್ಷವಾದುದಲ್ಲ. ಜೀವನದ ಪುರುಷಾರ್ಥಗಳನ್ನು ಗೊತ್ತುಪಡಿಸಿಕೊಳ್ಳುವುದರಲ್ಲಿ ನಮಗೆ ಅನುಭವವಿಲ್ಲ. ಐಹಿಕ ಉದ್ದೇಶಕ್ಕಾಗಿ ಮಾಡುತ್ತಿರುವ ಈ ಉಪೇಕ್ಷಣೀಯ ಯಜ್ಞಕ್ಕೆ ನಿನ್ನನ್ನು ಆವಾಹಿಸುವ ಮೂಲಕ ನಿನ್ನ ಪಾದ ಪದ್ಮಗಳಲ್ಲಿ ನಾವು ಘೋರ ಅಪರಾಧವನ್ನು ಎಸಗಿದ್ದೇವೆ. ಎಲೈ ದೇವಾದಿ ದೇವನೇ, ನೀನು ನಿರ್ವ್ಯಾಜ ಕರುಣಾಮಯಿ ಮತ್ತು ಸಮಚಿತ್ತನಾದುದರಿಂದ ನಮ್ಮ ಈ ಅಪರಾಧವನ್ನು ದಯವಿಟ್ಟು ಕ್ಷಮಿಸು. ಶ್ರೀ ಶುಕಮುನಿಗಳು ಹೇಳಿದರು, ಭರತವರ್ಷದ ಚಕ್ರವರ್ತಿಯಾದ ಮಹಾರಾಜ ನಾಭಿಯಿಂದ ಪೂಜಿಸಲ್ಪಡುವ ಋತ್ವಿಕರು ಗದ್ಯದಲ್ಲಿ ಸಾಮಾನ್ಯವಾಗಿ ಪ್ರಾರ್ಥನೆ ಶ್ಲೋಕ ರೂಪದಲ್ಲಿರುತ್ತದೆ. ಪ್ರಾರ್ಥನೆ ಸಲ್ಲಿಸಿ ಭಗವಂತನ ಪಾದ ಪದ್ಮಗಳಲ್ಲಿ ಶಿರಭಾಗಿಸಿದರು. ದೇವಾದಿದೇವನು ದೇವತೆಗಳನ್ನು ಆಳುವ ಮಹಾಸ್ವಾಮಿಯು ಅವರಿಂದ ಸಂತುಷ್ಟನಾದನು. ಅವನು ಈ ಕೆಳಗಿನಂತೆ ನುಡಿದನು. ದೇವೋತ್ತಮ ಪರಮಪುರುಷನು ಉತ್ತರ ಕೊಟ್ಟನು, ಎಲೈ ಮಹರ್ಷಿಗಳೇ, ನಿಶ್ಚಯವಾಗಿಯೂ ನಾನು ನಿಮ್ಮ ಪ್ರಾರ್ಥನೆಗಳಿಂದ ತುಂಬಾ ಸಂತುಷ್ಟನಾಗಿದ್ದೇನೆ. ನೀವೆಲ್ಲ ಸತ್ಯವಂತರು. ನೀವೆಲ್ಲ ಮಹಾರಾಜ ನಾಭಿಗೆ ನನ್ನಂತಹ ಪುತ್ರನೊಬ್ಬನನ್ನು ಅನುಗ್ರಹಿಸುವಂತೆ ಪ್ರಾರ್ಥನೆ ಮಾಡಿರುವಿರಿ. ಆದರೆ ಇದು ಪಡೆಯಲು ಕಷ್ಟಕರವಾದದ್ದು. ನಾನು ಅಪ್ರತಿಮನಾದ ದೇವೋತ್ತಮ ಪರಮ ಪುರುಷ ಮತ್ತು ನನಗೆ ಸರಿಸಮಾನರಾದವರು ಇನ್ನೊಬ್ಬರಿಲ್ಲವಾದ್ದರಿಂದ ನನ್ನಂತಹ ಇನ್ನೊಬ್ಬನು ಕಾಣಸಿಗುವುದು ಅಸಾಧ್ಯ. ಏನೇ ಇರಲಿ, ನೀವೆಲ್ಲ ಅರ್ಹರಾದ ಬ್ರಾಹ್ಮಣರಾದುದರಿಂದ ನಿಮ್ಮ ಮಾತು ಸುಳ್ಳಾಗುವಂತಿಲ್ಲ. ಬ್ರಾಹ್ಮಣ್ಯದ ಗುಣಗಳಿಂದ ಕೂಡಿದ ಅರ್ಹರಾದ ಬ್ರಾಹ್ಮಣರನ್ನು ನಾನು ನನ್ನ ಮುಖ ಸದೃಶರೆಂದೇ ಪರಿಗಣಿಸುತ್ತೇನೆ. ನನಗೆ ಸರಿಸಮಾನರಾದವರು ಯಾರೂ ನನ್ನ ಕಣ್ಣಿಗೆ ಬೀಳುತ್ತಿಲ್ಲವಾದ ಕಾರಣ ಸ್ವತಃ ನಾನೇ ಸ್ವ ಅಂಶ ವಿಸ್ತರಣೆ ಮಾಡಿಕೊಳ್ಳುತ್ತೇನೆ. ಹೀಗೆ ಮಾಡಿ ಅಗ್ನಿಧ್ರನ ಪುತ್ರನಾದ ಮಹಾರಾಜ ನಾಭಿಯ ಪತ್ನಿಯಾದ ಮೇರುದೇವಿಯ ಗರ್ಭದಲ್ಲಿ ಸ್ವಯಂ ಅವತರಿಸುತ್ತೇನೆ. ಶುಕಮುನಿಗಳು ಮುಂದುವರಿಸಿದರು. ಇದನ್ನು ಹೇಳಿದ ನಂತರ ಭಗವಂತನು ಅಂತರ್ಧಾನನಾದನು. ಮಹಾರಾಜ ನಾಭಿಯ ಪತ್ನಿ ಮೇರುದೇವಿಯು ತನ್ನ ಪತಿಯ ಪಕ್ಕದಲ್ಲಿ ಕುಳಿತಿದ್ದಳು. ಪರಿಣಾಮವಾಗಿ ಅವಳು ಪರಮಪ್ರಭುವಿನ ಎಲ್ಲ ಮಾತುಗಳನ್ನು ಆಲಿಸಿದಳು. ಎಲೆ ವಿಷ್ಣುದತ್ತ ಪರೀಕ್ಷಿತ ಮಹಾರಾಜನೇ, ಆ ಯಜ್ಞದಲ್ಲಿ ದೇವೋತ್ತಮ ಪರಮಪುರುಷನು ಮಹರ್ಷಿಗಳಿಂದ ಸಂತುಷ್ಟನಾದನು. ತತ್ಫಲವಾಗಿ ಭಗವಂತನು ಧರ್ಮತತ್ವಗಳನ್ನು ಆಚರಿಸುವ ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ವಾನಪ್ರಸ್ಥರು ಮತ್ತು ಗೃಹಸ್ಥರು ಧರ್ಮಾಚರಣೆಗಳಲ್ಲಿ ನಿರತರಾದಂತೆ ವಿಧಾನವನ್ನು ಸ್ವಯಂ ಪ್ರದರ್ಶಿಸಲು ಮತ್ತು ಮಹಾರಾಜ ನಾಭಿಯ ಬಯಕೆಯನ್ನು ಈಡೇರಿಸಲು ತೀರ್ಮಾನಿಸಿದನು. ತದನಂತರ ಐಹಿಕ ಪ್ರಕೃತಿಯ ಗುಣಗಳಿಗೆ ಅತೀತವಾದ ತನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಮೇರುದೇವಿಯ ಪುತ್ರನಾಗಿ ಅವತರಿಸಿದನು. ಇಲ್ಲಿಗೆ ಶ್ರೀಮದ್ ಭಾಗವತದ 5ನೇ ಸ್ಕಂದದ ನಾಭಿರಾಜನ ಪತ್ನಿ ಮೇರುದೇವಿಯ ಗರ್ಭದಲ್ಲಿ ವೃಷಭದೇವನ ಜನನ ಎಂಬ 3ನೆಯ ಅಧ್ಯಾಯದ ಭಕ್ತಿ ವೇದಾಂತ ಅನುವಾದವು ಮುಗಿಯಿತು.